ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ದೈವಾನ್ವೇಷಣೆ.
ದೈವಾನ್ವೇಷಣೆ 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 ದೈವಾನ್ವೇಷಣೆ.
ದೇವರ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಪ್ರಿಯರೇ, ಸತ್ಯವೇದದ ವಿಮೋಚನಾ ಕಾಂಡ ಪುಸ್ತಕವನ್ನು ಧ್ಯಾನಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ.
ಪ್ರಿಯ ಬಾನುಲಿ ಬಂಧುಗಳೇ, ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ನಿಮಗಾಗಿ ಪ್ರಸಾರ ಮಾಡುವ ದೈವಾನ್ವೇಷಣೆ ಕಾರ್ಯಕ್ರಮ ಆಲಿಸಲು ಬಹುಪ್ರೀತಿಯಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರಿಯರೇ, ಜೀವಸ್ವರೂಪನಾದ ದೇವರು ನಮ್ಮೆಲ್ಲರನ್ನು ಅನುದಿನವೂ ನಡೆಸುತ್ತಾ ಹೊಸ ವರ್ಷಕ್ಕೆ ನಡೆಸಿದ್ದಾನೆ. ದೇವರ ಕೃಪೆಯ ಮೂಲಕ ಅನುಗ್ರಹವಾಗಿರುವ ಈ ನೂತನ ವರ್ಷದಲ್ಲಿ ಆತನ ಜೀವವುಳ್ಳ ವಾಕ್ಯಕ್ಕೆ ವಿಧೇಯರಾಗಿ ಹಾಗೂ ಅಧೀನರಾಗಿ ಜೀವಿಸುತ್ತಾ ಆತನು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಂಡು ಅದರಿಂದ ನಾವು ಅಂಧಕಾರದ ಶಕ್ತಿಗಳನ್ನು ಲಯ ಮಾಡುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸುತ್ತಾ ಆತನ ಮಹಿಮೆಗಾಗಿ ಜೀವಿಸೋಣ. ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಭಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನೇ, ಜೀವದಾಯಕನೇ, ಜೀವದ ಬಗ್ಗೆ ಆಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಮಹಿಮೆಯ ನಾಮವನ್ನು ಕೊಂಡಾಡುತ್ತೇವೆ, ಹಾಡಿ ಸ್ತುತಿಸುತ್ತೇವೆ. ನೀನು ನಿನ್ನ ಶಾಶ್ವತವಾದ ಪ್ರೀತಿ ಕೃಪೆಗಳಿಂದ ನಮ್ಮನ್ನು ನಡೆಸುತ್ತಾ ಅಂಧಕಾರದ ಶಕ್ತಿಗಳಿಂದ ಬೆಳೆಸುತ್ತಾ ನಿನ್ನ ಮಾರ್ಗದಲ್ಲಿ ಜೀವಿಸುವ ಹಾಗೆ ನೀನು ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿನ್ನನ್ನು ಮಹಿಮೆ ಪಡಿಸುತ್ತೇವೆ. ಕರ್ತನೆ, ನಿನ್ನ ಜೀವವುಳ್ಳ ವಾಕ್ಯವನ್ನು ಅನುದಿನವೂ ಆಲಿಸುವ ಪ್ರಿಯರ ಜೀವಿತದಲ್ಲಿ ನೀನೇ ಆಶ್ರಯಗಿರಿಯು, ಕೋಟೆಯು, ಗುರಾಣಿಯು ಆಗಿದ್ದುಕೊಂಡು ಪರಿಪಾಲಿಸು. ಅವರ ಕೊರತೆಗಳನ್ನು ಬಲ್ಲಂತ ನೀನು ನಿನ್ನ ಚಿತ್ತಕನುಸಾರ ನೀಗಿಸಿ ಅವರ ನಂಬಿಕೆಯನ್ನು ಬಲಪಡಿಸು. ನಾವೆಲ್ಲರೂ ನಿನ್ನ ಜೀವವುಳ್ಳ ವಾಕ್ಯವನ್ನು ಆಲಿಸಿ ಅದಕ್ಕೆ ವಿಧೇಯರಾಗಿ ಜಯದ ಜೀವಿತವನ್ನು ಜೀವಿಸುತ್ತಾ ನಮ್ಮ ಜೀವಿತದ ಮೂಲಕ ನಿನ್ನನ್ನು ಮಹಿಮೆ ಪಡಿಸಲು ಕೃಪೆ ತೋರಿಸು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ಬರುವನು ಅತಿ ಶೀಘ್ರದಿ, ಒಂದು ದಿನ ಬರುವನು ರಾ. ಎಲ್ಲರಿಗೂ ನಿಲ್ಲುವವರು ಆನಂದಿಸುವರು ಸಿದ್ಧರಾಗಿರೋಣ ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ ನೀನು ಸಿದ್ಧವಾಗಿರು ಸಿದ್ಧತೆ ಪಡಿಸು ಬರುವನು ಅತಿ ಶೀಘ್ರದಿ ಒಂದು ದಿನ ಬರುವನು ರಾಜಾದಿರಾಜನು ಸಿದ್ಧವಾಗಿ
ಪ್ರಿಯ ಬಾಂಧವ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದಲ್ಲಿ ವಿಮೋಚನಾ ಕಾಂಡ ಪುಸ್ತಕದ 4 ಅಧ್ಯಾಯವನ್ನು ಧ್ಯಾನ ಮಾಡಿಕೊಂಡು ಅನೇಕ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದಲ್ಲದೆ ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾಗಿರುವ ಆತ್ಮಿಕ ಪಾಠಗಳನ್ನು ಕಳೆದುಕೊಂಡಿದ್ದೇವೆ. ಈ ಎಲ್ಲಾ ವಿಷಯಗಳಿಗಾಗಿ ದೇವಾದಿ ದೇವನಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನದ ಧ್ಯಾನವನ್ನು ಮುಂದುವರೆಸುವ ಮುನ್ನ ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಳ್ಳೋಣ. 4 ಅಧ್ಯಾಯವು ಮೋಶೆಯ ಅನೇಕ ಅಭ್ಯಂತರಗಳ ನಿವಾರಣೆ ನಂತರ ದೇವರ ಸಹಾಯದಿಂದ ಐಗುಪ್ತಕ್ಕೆ ತಿರುಗಿ ಬರುವುದನ್ನು ತಿಳಿಸುತ್ತದೆ. ಮೋಶೆಗೆ ದೇವರ ಕಾರ್ಯ ಯೋಜನೆಯಿಂದ ತಪ್ಪಿಸಿಕೊಂಡು ಅದರಿಂದ ಪಾರಾಗಲು ಅನೇಕ ಪ್ರಶ್ನೆಗಳು ಅಡ್ಡೆ ತಡೆಗಳು ಇದ್ದರೂ ದೇವರು ಅವೆಲ್ಲವುಗಳಿಗೂ ಸರಿಯಾದ ರೀತಿಯಲ್ಲಿ ಉತ್ತರಿಸಿ ಅವನನ್ನು ಐಗುಪ್ತಕ್ಕೆ ಕಳಿಸುತ್ತಿದ್ದಾನೆ. ಮೋಶೆಗೆ ಇಸ್ರಾಯೇಲರ ನಾಯಕನಾಗಿ ಅವರನ್ನು ಅಲ್ಲಿಂದ ಬಿಡಿಸಿಕೊಂಡು ಬರಲು 2 ಅಭ್ಯಂತರಗಳಿರುವುದನ್ನು ಈ ಅಧ್ಯಾಯದ ಮೂಲಕ ತಿಳಿದುಕೊಳ್ಳುತ್ತೇವೆ. ಮೊದಲದಾಗಿ ಇಸ್ರಾಯೇಲರ ಅಪನಂಬಿಕೆ, ಎರಡನೇದಾಗಿ ಮೋಶೆಯು ತಾನು ವಾಕ್ಚೌತ್ಯರಿವಿಲ್ಲದವನು ಎಂದು ತಿಳಿಸುವುದು, ಇಸ್ರಾಯೇಲರು ಮೋಶೆಯ ಮಾತನ್ನು ನಂಬುವ ಮತ್ತು ಅವನ ಮಾತಿಗೆ ಕಿವಿಗೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನು ಬಲ್ಲಂತ ದೇವರು ಮೋಶೆಯ ಮಾತನ್ನು ನಂಬುವಂತೆ ಅವನ ಕೈಯಲ್ಲಿರುವ ಕೋಲಿನಿಂದಲೇ ಅದ್ಭುತವನ್ನು ಮಾಡಿಸುತ್ತಾನೆ. ಮೋಶೆಯು ತನ್ನ ಕೈಯನ್ನು ಒಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆದಾಗ ಅದು ತೊನ್ನು ಹತ್ತಿ ಹಿಮದ ಹಾಗೆ ಬೆಳ್ಳಗಾಗುತ್ತದೆ ಮತ್ತು ದೇವರ ಮಾತಿಗೆ ಅನುಗುಣವಾಗಿ ಅದೇ ಕೈಯನ್ನು ತಿರುಗಿ ತನ್ನ ಒಡಿಯಲ್ಲಿಟ್ಟುಕೊಂಡು ಹೊರಗೆ ತೆಗೆದಾಗ ಉಳಿದ ಮೈಯಂತೆ ಆಗುತ್ತದೆ. ಈ 2 ಅದ್ಭುತ ಕಾರ್ಯವನ್ನು ಇಸ್ರಾಯೇಲರು ನಂಬದೇ ಹೋದರೆ ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು, ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದೆಂದು ದೇವರು ಹೇಳುತ್ತಾನೆ. ಆದರೆ ಮೋಶೆ ದೇವರಲ್ಲಿ ಪದೇ ಪದೇ ತನ್ನ ಬಲಹೀನತೆಯ ಕುರಿತಾಗಿಯೇ ಮಾತನಾಡುತ್ತಿದ್ದನು. ನಂತರ ಅವನು ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಬೇರೊಬ್ಬವನ್ನು ನೇಮಿಸು ಎಂದು ಕೇಳಿಕೊಳ್ಳುತ್ತಾನೆ. ದೇವರು ತನಗೆ ಇಷ್ಟವಿಲ್ಲದೆ ಮೋಶೆಯ ಸಹಾಯಕನಾಗಿ ಆರೋನನ್ನು ಕೊಡುತ್ತಾನೆ. ಮೋಶೆ ಐಗುಪ್ತಕ್ಕೆ ಹೋಗುವ ವಿಷಯವನ್ನು ತನ್ನ ಮಾವನಾದ ಇತ್ರೋನನಿಗೆ ತಿಳಿಸುತ್ತಾನೆ ಹಾಗೂ ಅಲ್ಲಿಗೆ ತನ್ನ ಹೆಂಡತಿ ಮಗನೊಂದಿಗೆ ಹೋಗುತ್ತಾನೆ. ಇಸ್ರಾಯೇಲರನ್ನು ದೇವರು ತನ್ನ ಚೊಚ್ಚಲು ಮಗನೆಂದು ಕರೆಯುತ್ತಾನೆ. ಒಂದು ವೇಳೆ ಫರಹನು ಇಸ್ರಾಯೇಲರನ್ನು ಬಿಡುಗಡೆ ಮಾಡದೇ ಹೋದರೆ ಅವನಿಗಿರುವ ಚೊಚ್ಚಲ ಮಗನನ್ನು ಸಾಯಿಸುತ್ತೇನೆಂದು ದೇವರು ಹೇಳಿಸುತ್ತಾನೆ. ಮೋಶೆಯು ಮಿದ್ಯಾನಿನಲ್ಲಿ ತನ್ನ ಮಗನಿಗೆ ಸುನ್ನತಿಯನ್ನು ಮಾಡಿಸಿರಲಿಲ್ಲ. ಸುನ್ನತಿಯು ದೇವರ ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇತ್ತು. ಚಿಪ್ಪೊರಳು ತನ್ನ ಗಂಡನ ಪ್ರಾಣವನ್ನು ಉಳಿಸಲು ತನ್ನ ಮಗನಿಗೆ ಸುನ್ನತಿ ಮಾಡಿದಳು. ನಂತರ ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ ಭಾಗವನ್ನು ಆತನ ಕಾಲಿಗೆ ಮುಟ್ಟಿಸಿದಳು ಎಂಬುದಾಗಿಯೂ, ಮೋಶೆ ಆರೋನರಿಬ್ಬರು ಇಸ್ರಾಯೇಲರಿಗೆ ದೇವರು ಹೇಳಿದ್ದನ್ನು ಹೇಳಿ ಮಾಡಿ ತೋರಿಸೆಂಬುದನ್ನು ಮಾಡಿ ತೋರಿಸಿದಾಗ ಅವರು ನಂಬುವರಾದರು. ನಂತರ ಇಸ್ರಾಯೇಲರು ದೇವರು ನಮ್ಮ ಮೊರೆಯನ್ನು ಕೇಳಿ ನಮ್ಮನ್ನು ಕಟಾಕ್ಷಿಸಿದ್ದಾನೆಂದು ಹೇಳಿ ದೇವರನ್ನು ಆರಾಧಿಸುವರಾದರು ಎಂಬುದಾಗಿ ನಾವು ಧ್ಯಾನ ಮಾಡಿಕೊಂಡೆವು. ಇಂದು ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನಾ ಕಾಂಡ ಪುಸ್ತಕದ 5ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. 5ನೇ ಅಧ್ಯಾಯದ ಮುಖ್ಯ ವಿಷಯಗಳೇನೆಂದರೆ, ಮೋಶೆ ಇಸ್ರಾಯೇಲರ ಬಿಡುಗಡೆಗಾಗಿ ಫರೋವನ ಮುಂದೆ ಮಾಡುವ ಭಿನ್ನ, ಅದರ ಮೂಲಕ ಇಸ್ರಾಯೇಲರಿಗೆ ಬಂದ ಕಷ್ಟ, ಒಣಹುಲ್ಲಿಲ್ಲದೆ ಇಟ್ಟಿಗೆಗಳನ್ನು ಸುಡಲು ವಿಧಿಸಿದ ಆಜ್ಞೆ, ಫರೋನೊಂದಿಗೆ ನಡೆದ ವಾಗ್ವಾದ ಮತ್ತು ಮೋಶೆಯ ಪ್ರಾರ್ಥನೆಯ ಕುರಿತು ಬರೆಯಲಾಗಿದೆ. 5ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ಓದುವಾಗ, ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದನು. ಅದಕ್ಕೆ ಫರೋಹನು, ಯೆಹೋವನೆಂಬುವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗುವಡಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು ಎಂಬುದಾಗಿ. ನನ್ನ ಆತ್ಮೀಯ ಬಾಂಧವಂಧುಗಳೇ, ಮೋಶೆ ಮತ್ತು ಆರೋನರು ಫರೋಹನ ಮುಂದೆ ಇಸ್ರಾಯೇಲರ ಬಿಡುಗಡೆಗಾಗಿ ಪ್ರಥಮ ಸಾರಿ ಪೀಠಿಕೆಯನ್ನು ಹಾಕುತ್ತಿದ್ದಾರೆ. ಅವರು ಫರೋಹನ ಹತ್ತಿರ ನೇರವಾಗಿ, ನಮ್ಮವರನ್ನು ಬಿಡಿರಿ, ನಾವು ದೇವರು ವಾಗ್ದಾನ ಮಾಡಿರುವ ಕಾನಾನಿಗೆ ಹೋಗುತ್ತೇವೆ ಎಂದು ಹೇಳದೆ ಅವರು ಬಹು ನಮ್ರತೆಯಿಂದ ಜಾತ್ರೆ ಮಾಡುವಂತೆ ಅವರಿಗೆ ಅಪ್ಪಣೆ ಕೊಡು ಎಂಬುದಾಗಿ ಕೇಳುತ್ತಿದ್ದಾರೆ. ಹೀಗೆ ಫರೋಹನಿಗೆ ಹೇಳುವುದರ ಮೂಲಕ ಮುಂದೆ ನಡೆಯಬೇಕಾದ ಕಾರ್ಯಕ್ಕೆ ಫರೋಹನನ್ನು ಸಿದ್ಧ ಮಾಡುತ್ತಿದ್ದಾರೆ. ಆದರೆ ಫರೋಹನ ಪ್ರತಿಕ್ರಿಯೆ ಬಹಳ ಭಯಂಕರವಾಗಿದೆ. 2 ವಿಷಯಗಳನ್ನು ಬಹಳ ತೀಕ್ಷ್ಣವಾಗಿ ಹೇಳುತ್ತಿದ್ದಾನೆ. ಮೊದಲನೇದಾಗಿ, ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿಯೂ, ಎರಡನೇದಾಗಿ, ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಎಂಬುದಾಗಿ. ಮುಂದೆ ನಾವು 3ರಿಂದ 5 ವಚನಗಳನ್ನು ಓದುವಾಗ, ಅವರು ಅವನಿಗೆ, ಇಬ್ರಿಯರ ದೇವರು ನಮಗೆ ಎದುರುಗೊಂಡನು, ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. ಮಾಡದೆ ಹೋದರೆ ಆತನ ನಮ್ಮನ್ನು ವ್ಯಾಧಿಯಿಂದಲೋ ಕತ್ತೆಯಿಂದಲೋ ಸಂಹಾರ ಮಾಡಾನು ಎಂದು ಹೇಳಿದರು. ಐಗುಪ್ತರ ಅರಸನು ಅವರಿಗೆ, ಮೋಶೆಯೇ, ಆರೋನನೇ, ಈ ಜನರು ತಮ್ಮ ಕೆಲಸವನ್ನು ಬಿಡುವಂತೆ ನೀವು ಯಾಕೆ ಮಾಡುತ್ತೀರಿ? ನಿಮ್ಮ ಬಿಟ್ಟಿ ಕೆಲಸಕ್ಕೆ ನಡೆಯಿರಿ ಎಂದು ಹೇಳಿದನು. ಫರೋಹನು, ಈ ಜನರು ಬಲು ಹೆಚ್ಚಾದರು, ನೋಡಿರಿ, ಅವರು ತಮ್ಮ ಬಿಟ್ಟಿ ಕೆಲಸವನ್ನು ಬಿಟ್ಟು ಬಿಡುವುದಕ್ಕೆ ನೀವು ಆಸ್ಪದ ಕೊಟ್ಟದ್ದೇನು ಅಂದನು ಎಂಬುದಾಗಿ. ಪ್ರಿಯರೇ, ಮೋಶೆ ಮತ್ತು ಆರೋನರು ಫರೋಹನಿಗೆ ತಮ್ಮವರು ಅರಣ್ಯಕ್ಕೆ ಹೋಗಿ ಜಾತ್ರೆಯನ್ನಷ್ಟೇ ಅಲ್ಲ ಯಜ್ಞವನ್ನು ಅರ್ಪಿಸಬೇಕಾಗಿದೆ, ಒಂದು ವೇಳೆ ನಾವು ಮಾಡದಿದ್ದರೆ ದೇವರ ಕೋಪಕ್ಕೆ ಗುರಿಯಾಗುತ್ತೇವೆ, ಆದ್ದರಿಂದ ನಮಗೆ ಹೋಗಲು ಬಿಡಿರಿ ಅಂದರು. ಆಗ ಫರೋಹನು ಅವನಿಗೆ, ನೀವು ಜನರಿಗೆ ಅವರ ಬಿಟ್ಟಿ ಕೆಲಸವನ್ನು ಮಾಡುವುದರಿಂದ ಯಾಕೆ ಬಿಡಿಸುತ್ತೀರಿ ಎಂದು ಹೇಳಿ ಮೋಶೆ ಆರೋನರು ಬಿಟ್ಟಿ ಕೆಲಸ ಮಾಡುವವರು ಎಂಬಂತೆ ಅವರಿಗೆ ನಡೆಯಿರಿ, ನಿಮ್ಮ ಬಿಟ್ಟಿ ಕೆಲಸವನ್ನು ಮಾಡಿರಿ ಎಂಬುದಾಗಿ ಹೇಳಿ ಕಳಿಸುತ್ತಿದ್ದಾನೆ. ಆಮೇಲೆ ಬಿಟ್ಟಿ ಕೆಲಸ ಮಾಡಿಸುವವರ ಮೇಲೆ ಕೋಪಿಸಿಕೊಳ್ಳುತ್ತಾ, ನೀವು ಅವರನ್ನು ಬಿಟ್ಟಿ ಕೆಲಸ ಮಾಡುವುದರಿಂದ ಯಾಕೆ ಬಿಟ್ಟಿರುವರಿ ಎಂದು ಪ್ರಶ್ನಿಸುತ್ತಿದ್ದಾನೆ. 6ರಿಂದ 14 ವಚನಗಳನ್ನು ಓದುವಾಗ ತಿಳಿದು ಬರುವ ವಿಷಯಗಳೇನೆಂದರೆ, ಫರೋಹನ ಹೃದಯವು ದೇವರ ಮುಂಚಿತವಾಗಿ ತಿಳಿಸಿದ ಪ್ರಕಾರ ಮೊದಲಿಗಿಂತಲೂ ಕಠಿಣವಾಗುವುದನ್ನು ಕುರಿತು ತಿಳಿದುಕೊಳ್ಳುತ್ತೇವೆ. ಫರಹೋನು ಇಸ್ರಾಯೇಲರು ದೇವರನ್ನು ಆರಾಧಿಸಿ ಯಜ್ಞ ಮಾಡಿ ಬರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕುಗ್ಗಿಕೊಳ್ಳುತ್ತಿದ್ದಾರೆ. ಇವರು ಮೈಗಳ್ಳರಾಗಿದ್ದಾರೆ, ಸುಳ್ಳು ಹೇಳುತ್ತಿದ್ದಾರೆ ಎಂದು ಹೇಳಿ ಕೋಪವುಳ್ಳವನಾಗಿ, ಇನ್ನು ಮೇಲೆ ಇವರನ್ನು ಕಠಿಣವಾಗಿ ದುಡಿಸಿಕೊಳ್ಳಿರಿ, ಇಟ್ಟಿಗೆಗಳನ್ನು ಸುಡಲು ಒಣಹುಲ್ಲನ್ನು ಸ್ವತಃ ಅವರೇ ತಂದುಕೊಳ್ಳಲಿ, ನೀವು ಅವರಿಗೆ ಒಣಹುಲ್ಲನ್ನು ಇನ್ನು ಮೇಲೆ ಕೊಡಬಿಡಿರಿ, ಆದರೂ ಮೊದಲಿನ ಹಾಗೆ ಸರಿಯಾದ ಲೆಕ್ಕವನ್ನು ಒಪ್ಪಿಸಬೇಕು, ಈ ರೀತಿಯಾಗಿ ದುಡಿಸಿಕೊಳ್ಳಿರಿ ಎಂಬುದಾಗಿ ಹೇಳಿ ಬಿಟ್ಟಿ ಕೆಲಸ ಮಾಡಿಸುವ ಅಧಿಕಾರಿಗಳಿಗೂ ಮತ್ತು ಮೇಸ್ತ್ರಿಗಳಿಗೂ ಅಪ್ಪಣೆ ಮಾಡುತ್ತಿದ್ದಾನೆ. ಪ್ರಿಯರೇ, ನಿಜವಾಗಿಯೂ ಇಸ್ರಾಯೇಲರು ಮೊದಲಿನ ಸ್ಥಿತಿಗಿಂತಲೂ ಈಗ ಬಹಳಷ್ಟು ಬಾಧೆಯನ್ನು ಅನುಭವಿಸುತ್ತಿದ್ದಾರೆ. ಮೊದಲಿಗಿಂತಲೂ ಈಗ ಅವರ ಕೆಲಸಗಳು ಹೆಚ್ಚಾದವು, ವಿಶ್ರಾಂತಿ ಸಿಗದೆ ಅನೇಕ ರೋಗಗಳಿಗೆ ತುತ್ತಾದರು. ಅವರು ಪ್ರತಿದಿನ ತಮ್ಮ ತಮ್ಮ ಇಟ್ಟಿಗೆಗಳ ಲೆಕ್ಕವನ್ನು ಒಂದೂ ಕಡಿಮೆಯಾಗದಂತೆ ಒಪ್ಪಿಸಿಕೊಡುವುದಕ್ಕಾಗಿ ಹಗಲಿರುಳು ದುಡಿಯಬೇಕಾಯಿತು. ಮೋಶೆ ಆರೋನರು ಇಸ್ರಾಯೇಲರು ದೇವರನ್ನು ಆರಾಧಿಸಿ ಬರಲು ಫರಹೋನಿಗೆ ಅಪ್ಪಣೆ ಕೇಳಿದ್ದರ ನಿಮಿತ್ತವಾಗಿ ಇಷ್ಟೆಲ್ಲ ಆಯಿತು. ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನ ಕಂಡ ಪುಸ್ತಕ 5:15-21 ವಚನಗಳನ್ನು ಓದುವಾಗ, ಹೀಗಿರಲು ಇಸ್ರಾಯೇಲ್ ಮೇಸ್ತ್ರಿಗಳು ಫರಹೋನ ಸಮ್ಮುಖಕ್ಕೆ ಬಂದು, ತಾವು ತಮ್ಮ ದಾಸರಿಗೆ ಹೀಗೆ ಮಾಡುವುದು ಯಾಕೆ ಸ್ವಾಮಿ? ದಾಸರಿಗೆ ಅಧಿಕಾರಿಗಳು ಹುಲ್ಲು ಕೊಡದೆ ಇಟ್ಟಿಗೆಗಳನ್ನು ಮಾಡಬೇಕು ಅನ್ನುತ್ತಾರೆ. ಆದ್ದರಿಂದ ದಾಸರು ಏಟುಗಳನ್ನು ತಿನ್ನಬೇಕಾಯಿತು. ತಪ್ಪು, ಕಾವಂದರ ಜನರದೇ ಅಂದರು. ಅದಕ್ಕವರು, ನೀವು ಬಹಳ ಮೈಗಳ್ಳರು, ನಾವು ಹೋಗಿ ಯಹೋವನಿಗೆ ಯಜ್ಞ ಮಾಡಿ ಬರಬೇಕೆನ್ನುವುದಕ್ಕೆ ಇದೇ ಕಾರಣ. ಕೆಲಸಕ್ಕೆ ನಡೆಯಿರಿ, ನಿಮಗೆ ಹುಲ್ಲನ್ನು ಕೊಡಿಸುವುದಿಲ್ಲ, ಆದರೂ ಇಟ್ಟಿಗೆಗಳ ಲೆಕ್ಕವನ್ನು ತಪ್ಪದೆ ಒಪ್ಪಿಸಬೇಕು ಅಂದನು. ದಿನ ದಿನವೂ ಒಪ್ಪಿಸಬೇಕಾದ ಇಟ್ಟಿಗೆಗಳ ಲೆಕ್ಕ ಕಡಿಮೆಯಾಗಬಾರದೆಂದು ಅಪ್ಪಣೆಯಾದದರಿಂದ ಇಸ್ರಾಯೇಲ್ ಮೇಸ್ತ್ರಿಗಳು ತಮಗೆ ದುರವಸ್ಥೆಯುಂಟಾಯಿತು ಎಂದು ತಿಳಿದುಕೊಂಡರು. ಅವರು ಫರೋಹನ ಬಳಿಯಿಂದ ಬಂದಾಗ ತಮ್ಮನ್ನು ಎದುರುಗೊಳ್ಳುವುದಕ್ಕೆ ನಿಂತಿದ್ದ ಮೋಶೆ ಆರೋನರನ್ನು ಕಲಿತು ಅವರಿಗೆ, ಫರೋಹನು ಅವನ ಸೇವಕರು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ ನೀವು ಮಾಡಿದಿರಿ. ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಅವರ ಕೈಗೆ ಕತ್ತಿಯನ್ನು ಕೊಟ್ಟ ಹಾಗಾಯಿತು. ಯಹೋವನು ನಿಮ್ಮ ತಪ್ಪನ್ನು ವಿಚಾರಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಲಿ ಎಂದು ಹೇಳಿದರು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಯಾವ ಮೋಶೆ ಮತ್ತು ಆರೋನರು ಇಸ್ರಾಯೇಲರನ್ನು ಐಗುಪ್ತರ ಕೈಯೊಳಗಿಂದ ಬಿಡುಗಡೆ ಮಾಡಿಸಲು ದೇವರಿಂದಲೇ ನೇಮಕಗೊಂಡಂತವರಾಗಿ ಬಂದಿದ್ದರೋ ಅವರನ್ನೇ ಇಸ್ರಾಯೇಲರ ಮೇಸ್ತ್ರಿಗಳು ಈಗ ಖಂಡಿಸುತ್ತಿರುವುದನ್ನು ಕಾಣುತ್ತೇವೆ. ಜೀವಿತ ಕಾಲವಿಲ್ಲ, ದಾಸತ್ವದಲ್ಲಿಯೇ ಜೀವಿಸುತ್ತಿರಬೇಕಾದ ಇವರಿಗೆ ಇಲ್ಲಿಯವರೆಗೆ ಯಾರೊಬ್ಬರು ಕನಿಕರದಿಂದ ನೋಡಿರಲಿಲ್ಲ ಮತ್ತು ಪ್ರೀತಿಯಿಂದ ಮಾತನಾಡಿಸಿರಲಿಲ್ಲ. ಅಂಥದರಲ್ಲಿ ದೇವರ ನೇಮಕದ ಪ್ರಕಾರ ಅವರನ್ನು ಬಿಡುಗಡೆ ಮಾಡಲು ಬಂದ ಮೋಶೆ ಮತ್ತು ಆರೋನರಿಗೆ ಎಲ್ಲ ಪರಿಸ್ಥಿತಿಯಲ್ಲಿಯೂ ಇವರು ಅವರೊಂದಿಗೆ ಸಹಕರಿಸಬೇಕಾಗಿತ್ತು. ಹಾಗೆ ಮಾಡದೆ ಮೋಶೆ ಮತ್ತು ಆರೋನರಿಂದಲೇ ತಮಗೆ ಈ ದುರವಸ್ಥೆ ಪ್ರಾಪ್ತವಾಯಿತು ಎಂದು ತಿಳಿದವರಾಗಿ ಅವರನ್ನು ದೂಷಿಸುವುದಕ್ಕೆ ಪ್ರಾರಂಭಿಸಿದರು. ಪ್ರಿಯರೇ, ಮೋಶೆ ಮತ್ತು ಆರೋನರು ಸ್ವಪ್ರಯತ್ನ ಅಥವಾ ದುರುದ್ದೇಶದಿಂದ ಅಲ್ಲಿಗೆ ಬಂದಿರಲಿಲ್ಲ. ಅವರು ಬಂದಿದ್ದು ದೇವರ ಚಿತ್ತಕ್ಕನುಸಾರವಾಗಿ ಮತ್ತು ಆತನು ಇವರನ್ನು ಕಳಿಸಿಕೊಂಡಿದ್ದಕ್ಕಾಗಿ ಬಂದಿದ್ದರು. ಹೀಗಿರುವಾಗ ಇಸ್ರಾಯೇಲ್ ಮೇಸ್ತ್ರಿಗಳು ಇವರನ್ನು ಕುರಿತು ಅವರಿಗೆ, ಫರೋಹನು ಅವನ ಸೇವಕರು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ ನೀವು ಮಾಡಿದರೆ ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಅವರ ಕೈಗೆ ಕತ್ತಿಯನ್ನು ಕೊಟ್ಟ ಹಾಗಾಯಿತು, ಯಹೋವನು ನಿಮ್ಮ ತಪ್ಪನ್ನು ವಿಚಾರಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಲಿ ಎಂದು ಹೇಳುತ್ತಿದ್ದಾರೆ. ನನ್ನ ಆತ್ಮೀಯ ಬಾನಲಿ ಬಂಧುಗಳೇ, ಈ ರೀತಿಯಾಗಿ ಇಸ್ರಾಯೇಲರು ಮೋಶೆ ಮತ್ತು ಆರೋನರ ವಿರುದ್ದವಾಗಿ ಮಾತನಾಡಬೇಕಾದರೆ ಅದು ಅವರ ತಪ್ಪು ಅಲ್ಲವೆಂದು ತಿಳಿದುಬರುತ್ತದೆ. ಯಾಕೆಂದರೆ ಅವರು ಅನುಭವಿಸುತ್ತಿದ್ದ ಬಾಧೆಗಳ ದೆಸೆಯಿಂದಾಗಿ ಈ ರೀತಿಯಾಗಿ ಮಾತನಾಡುವರಾದರು. ಆದರೂ ತಾವು ಏನೇ ಕಷ್ಟವನ್ನು ಅನುಭವಿಸಿದರೂ ಅದು ಕೇವಲ ತಾತ್ಕಾಲಿಕವಾದದ್ದು, ದೇವರು ನಮ್ಮನ್ನು ಒಂದಲ್ಲ ಒಂದು ದಿನ ನಮ್ಮ ಮೇಲೆ ದಯೆ ತೋರಿಸಿ ಈ ಬಾಧೆಗಳಿಂದ ಬಿಡಿಸಿ ಯೋಗ್ಯ ಸ್ಥಿತಿಗೆ ತರುತ್ತಾನೆಂಬುದಾಗಿ ಅವರು ದೇವರಲ್ಲಿ ವಿಶ್ವಾಸವಿಡಬೇಕಾಗಿತ್ತು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಬಾಧೆಗಳು ಸಮಸ್ಯೆಗಳು ಬರಬಹುದು. ಅಂತಹ ಸಂದರ್ಭದಲ್ಲಿ ಬೇರೆಯವನ್ನು ದೂಷಿಸದೆ ದೇವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಪ್ರಾರ್ಥಿಸುವಾಗ ಖಂಡಿತವಾಗಿ ಜೀವಸ್ವರೂಪನಾದ ದೇವರು ತನ್ನ ಚಿತ್ತಕ್ಕನುಸಾರ ಉತ್ತರಿಸಿ ಸಹಾಯ ಮಾಡುತ್ತಾನೆ. ಈ ವಚನಗಳಲ್ಲಿ ಇಸ್ರಾಯೇಲರು ಮೋಶೆ ಆರೋನರಿಂದಲೇ ತಮಗೆ ಕಷ್ಟಗಳು ಬಾಧೆಗಳು ಬರುವುದಕ್ಕೆ ಕಾರಣವೆಂದು ತಪ್ಪಾಗಿ ಅರ್ಥ ಮಾಡಿಕೊಂಡರು. ಕೊನೆಯದಾಗಿ, ಪರಿಸ್ಥಿತಿಗಳು ಹೀಗಿರುವಾಗ ದೇವರು ಮೋಶೆಯನ್ನು ಧೈರ್ಯಪಡಿಸುತ್ತಿದ್ದಾನೆ ಎಂಬ ವಿಷಯದ ಕುರಿತು ವಿಮೋಚನ ಕಂಡ ಪುಸ್ತಕ 5ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಓದುವಾಗ, ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಬಂದು, ಸ್ವಾಮಿ, ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದಿ? ನನ್ನನ್ನು ಕಳಿಸಿದು ಯಾಕೆ? ನನ್ನ ಫರಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿದಂದಿನಿಂದ ಅವನು ಈ ಜನರಿಗೆ ಕೇಡನೇ ಮಾಡುತ್ತಾನಲ್ಲ. ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಅಂದನು ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಮೋಶೆಗೆ ನಿಜವಾಗಿಯೂ ತಾನು ಹೋಗಿ ಫರೋಹನ ಬಳಿಯಲ್ಲಿ ಮಾತಾಡಿದಂದಿನಿಂದಲೇ ಹೆಚ್ಚಿನ ಕಷ್ಟಗಳು ಬಾಧೆಗಳು ಒದಗಿ ಬಂದವೆಂದು ತಿಳಿದುಕೊಂಡನು ಎಂಬುದಾಗಿ ಈ ವಚನಗಳ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಆದ್ದರಿಂದಲೇ ಮೋಶೆ ತನ್ನನ್ನು ಐಗುಪ್ತಕ್ಕೆ ಕಳುಹಿಸಿದ ದೇವರ ಬಳಿಗೆ ತಿರುಗಿಕೊಂಡು, ಸ್ವಾಮಿ, ನೀನು ನನ್ನನ್ನು ಕಳಿಸುವುದು ಯಾಕೆ? ಇನ್ನಿನ ಮಕ್ಕಳಿಗೆ ಯಾಕೆ ಹೀಗೆ ಮಾಡಿದ್ದಿ? ನೀನು ಹೇಳಿದ ಹಾಗೆ ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲವಲ್ಲ ಎಂದು ಕೇಳುತ್ತಿದ್ದಾನೆ. ಪ್ರಿಯರೇ, ಮೋಶೆಯು ದೇವರ ರಕ್ಷಣಾ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳದೆ ಆತುರದಿಂದಲೂ ಅನುಮಾನದಿಂದಲೂ ಕೇಳುವನಾಗಿದ್ದಾನೆ. ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರಿಯ ಬಾನುಲಿ ಬಂಧುಗಳೇ, ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಾಧೆಗಳು ಸಮಸ್ಯೆಗಳು ಬಂದಾಗ ಸಹಜವಾಗಿ ನಾವು ದೇವರನ್ನು ದೂಷಿಸುತ್ತೇವೆ ಹಾಗೂ ಆತನನ್ನು ನಂಬದೇ ಹೋಗುತ್ತೇವೆ. ಆದರೆ ದೇವರ ಯೋಜನೆ, ಕಾರ್ಯ, ಆಲೋಚನೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆತನು ಮಾಡುವ ಕಾರ್ಯದ ಹಿಂದೆ ಜಯ, ಬಿಡುಗಡೆ, ಸಂತೋಷ, ಸಮಾಧಾನ, ಸಮೃದ್ಧಿ ಅಡಕವಾಗಿರುತ್ತದೆ. ಆದುದರಿಂದ ಆತನ ಉದ್ದೇಶವನ್ನು, ಚಿತ್ತವನ್ನು ಅರ್ಥ ಮಾಡಿಕೊಂಡು ಆತನ ಜೀವವುಳ್ಳ ವಾಕ್ಯಕ್ಕೆ ವಿಧೇಯರಾಗಿ ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸುವ ದೈವಾಶೀರ್ವಾದಗಳನ್ನು ಹೊಂದಿಕೊಂಡು ನಿರೀಕ್ಷೆಯಿಂದ ಜೀವಿಸುತ್ತಾ ನಮ್ಮ ಜೀವಿತದ ಮೂಲಕ ದೇವರನ್ನು ಮಹಿಮೆಪಡಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಮೋಶೆಯನ್ನು ಕರೆದಂತ ಯೆಹೋವನು ಇರುವಾತನು ನಾನೇ ಎಂದು ತೋರಿದನು. ವಾಕ್ಯದಿಂದಲೂ ತನ್ನ ಬಲದಿಂದಲೂ ಜನರನ್ನು ಬಿಡಿಸಿ ತಂದನು. ಕರ್ತನು ರಾಜ್ಯಾಧಿಕಾರವನ್ನು ವಹಿಸಿರುವನು, ಯೇಸು ರಾಜ್ಯಾಧಿಕಾರವನ್ನು ವಹಿಸಿರುವನು. ನಿನ್ನ ಕರೆದನು ಕರ್ತನು ನಂಬಿಗಸ್ತನು ಮುಂದೆ ನಡೆಸುವನು, ನಿನ್ನ ಕರೆದಂತ ಕರ್ತನು ನಂಬಿಗಸ್ತನು ಮುಂದೆ ನಡೆಸುವನು. ದಾವೀದನನ್ನು ಬಾಲ್ಯದಿಂದಲೇ ಪ್ರಿಯನೆಂದು ಕರ್ತ ಆಯ್ದುಕೊಂಡನು. ತನ್ನಾತ್ಮನ ಶಕ್ತಿಯನ್ನು ಅನುಗ್ರಹಿಸಿದನು. ವೈರಿಗಳನ್ನು ಸೋಲಿಸಲು ಬಲ ನೀಡಿದನು. ಕರ್ತನು ರಾಜ್ಯಾಧಿಕಾರವನ್ನು ವಹಿಸಿರುವನು. ಯೇಸು ರಾಜ್ಯಾಧಿಕಾರವನ್ನು ವಹಿಸಿರುವನು. ಇನ್ನ ಕರೆದಂತ ಕರ್ತನು ನಂಬಿಗಸ್ತನು ಮುಂದೆ ನಡೆಸುವನು. ಇನ್ನ ಕರೆದಂತ ಕರ್ತನು ನಂಬಿಗಸ್ತನು ಮುಂದೆ ನಡೆಸುವನು. ಚಿತ್ತವನ್ನು ನೆರವೇರಿಸಲು ನರನಾಗಿ ಯೇಸು ಜನಿಸಿದನು. ವಾಕ್ಯ ಸಾರಿದನು, ರೋಗ ಸ್ವಸ್ಥ ಮಾಡಿದನು ನಮಗಾಗಿ.
ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಸರ್ವಶಕ್ತನಾದ ದೇವರು ಹೀಗೆ ಹೇಳುತ್ತಾನೆ, ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನುಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು. ಯೆರೆಮೀಯ 31:13.
ಪ್ರಿಯರೇ, ಇದುವರೆಗೂ ಆಲಿಸಿದ ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಮನಸ್ಸಿಗೆ ಸಮಾಧಾನ ಸಂತೋಷ ನೀಡಿದೆ ಎಂದು ನಾವು ನಂಬುತ್ತೇವೆ. ನಮ್ಮೆಲ್ಲರ ಸೃಷ್ಟಿಕರ್ತನಾದ ಏಸು ನಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ. ನಿಮ್ಮ ಚಿಂತೆ, ದುಃಖ, ಕಾಯಿಲೆ, ಕಷ್ಟಗಳ ಪರಿಹಾರಕ್ಕಾಗಿ ಆತನ ಹೆಸರಿನಲ್ಲಿ ಪ್ರಾರ್ಥಿಸಿರಿ. ನೀವು ನಮ್ಮ ವಿಳಾಸಕ್ಕೆ ಸಂಪರ್ಕಿಸುವುದಾದರೆ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಹಾಗೂ ಉತ್ತರಿಸುತ್ತೇವೆ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.